ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் விஷக்ரீவச்சதம் சாபான்மணிக்ரீவ விமோசனம் ஸ்வநாமக்ரஹணாதீவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானவசாரணசே உத்துங்கவாத்தரங்காய மத்வதுப்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்தலீலாகோபாலபாலிதாம் வித்யாபயோநிதீம் வந்தே ப்ரஹ்ம வித்யா குருன் மம. ब्रह्मचर्या हरिप्रीति सुविद्या वादशारिणः इष्टदान कष्टहर्तॄन्नः विद्यामान्यान् मुनीन् नमः. वाजिराजपदद्वन्द्वा वारिजासक्तमानसान् विश्वप्रियगुरून् वन्दे वन्दोऽहम् हे विशुद्धये. सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् ஸ்வாமினம் த்வாம் ரகு பிரேமதிர்த்தம் வந்தே ஹ்யபீஷ்டதம். ஸ்ரீ குருப்யோ நம. ஹரி ஓம். நின்னை வரகு சதுர்தசியல்லி ஸ்வரூப யஜ்ஞ பிரகரண குறித்து விஸ்தாரவாகி நோடிது. நந்தர வரத்தக்கந்த பிரகரண சுலப பூஜா பிரகரண. ಏನಿದು ದೇವರಿಗೆ ನಾವು ಹೊರಗೆ ಕೊಡುವಂಥ ಸಮರ್ಪಣೆ ಮಾಡುವಂಥ ಪದಾರ್ಥಗಳಿಗಿಂತ ಒಳಗೆ ಮಾಡುವ ಈ ಪೂಜೆ ಏನು ಹೇಳಲಿಕ್ಕಿದ್ದಾರೆ, ಮಾನಸ ಪೂಜಾ ಅಂತಾರೆ. ಈ ಪೂಜೆ ಬಹಳ ಇಷ್ಟವಂತೆ ಭಗವಂತನಿಗೆ. ಇದರಿಂದ ಭಗವಂತ ತೃಪ್ತಿ ಪಟ್ಟಷ್ಟು ಹೊರಗಿನ ಪೂಜೆಯಿಂದ ಪಡಲ್ಲ. ಹೊರಗಿನ ಪೂಜೆ ಅಂದರೆ ದೇವ ನಮಗೆ ಕೊಟ್ಟಂಥ ಅನೇಕ ಪದಾರ್ಥಗಳು, ಆ ಪದಾರ್ಥಗಳನ್ನು ಅವನಿಗೇನೆ ಅರ್ಪಿಸುವುದು ಪೂಜೆ. ಆ ಅರ್ಪಿಸುವ ಕಾಲಕ್ಕೆ ನೀ ಕೊಟ್ಟದ್ದಿದು ಎಂಬ ಎಚ್ಚರಪೂರ್ವಕ ಅವನಿಗೆ ಅರ್ಪಿಸುವ. ಆ ಅರ್ಪಿಸುವ ಕಾಲಕ್ಕೂ ನೀ ಕೊಟ್ಟದ್ದೇ, ನಿನಗೆ ಕೊಡತಾ ಇದ್ದೇನೆ, ನಿನಗೇನೂ ಬೇಕಾಗಿಲ್ಲ. ದೇವರಿಗೆ ಆ ಪೂಜೆಯಿಂದ ಏನೂ ಆಗಬೇಕಾಗಿದ್ದಿಲ್ಲ. ನಾವು ಕೊಟ್ಟದ್ದೆಲ್ಲವೂ ಕಸಕ್ಕೆ ಸಮಾನ, ದೇವರಿಗೆ ಏನೂ ಸ್ವೀಕಾರ ಮಾಡಲ್ಲ. ಆವ ರಸದ ದ್ವಾರ ಭಕುತಿಯ ಸ್ವೀಕರಿಪ. ಭಾವದಲ್ಲಿ ಭಕುತಿ ಇಲ್ಲದಿದ್ದರೆ ನೋಡ, ದೇವ ದೃಷ್ಟಿಲಿ ನೋಡ, ಕಾಲತ್ರಯದಲ್ಲಿ ಶ್ರಾವ್ಯವೇ ಸರಿ. ಧರ್ತರಾಷ್ಟ್ರನ ಧಿಕ್ಕರಿಸಿ ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ, ಭೂಮಿ ಬುಧರ ಪ್ರಿಯ ಗುರು ವಿಜಯ ವಿಠಲರೆಯ. ಸಾವಿರ ಮಾತಿಗೂ ಭಕುತಿಯಿಂದರಿ ವಶನು ಎಂದು ವಿಶೇಷವಾಗಿ ಹೇಳ್ತಾರೆ. ಅದರಿಂದ ಭಗವಂತ ಭಕ್ತಿಯನ್ನು ನಾವು ಕೊಟ್ಟರೆ ಸ್ವೀಕಾರ ಮಾಡುತ್ತಾನೆ. ಆ ಭಕ್ತಿಯನ್ನು ಅರ್ಪಣೆ ಮಾಡುವ ರೀತಿ ಮಾನಸಿಕ ಪೂಜೆಯಲ್ಲಿ ಭಗವಂತನಿಗೆ ನಾವು ಅರ್ಪಣೆ ಮಾಡಲಿಕ್ಕಾಗುತ್ತೆ. ಅದನ್ನು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಒಂದು ಸುಲಭ ಪೂಜಾ ಅಂತ ಏನು ಹೇಳ್ತಾ ಇದ್ದಾರೆ, ಈ ಪ್ರಕರಣವನ್ನು ಚಿಂತನೆ ಮಾಡಿದರೆ ಏನು ಫಲ ಅಂದರೆ, ಯುಕ್ತಿಭಿಃ ಸಚ್ಛಾಸ್ತ್ರ ವಿಚಾರಜನ್ಯಃ ನಿರ್ಣಯಃ ಏವ ಅವಾಂತರಂ ಫಲಂ. ನಮ್ಮಲ್ಲಿ ದೇವರ ಬಗ್ಗೆ, ನಮ್ಮ ಬಗ್ಗೆ ಅನೇಕ ಸಂಶಯಗಳಿರುತ್ತೆ. ಜೀವ ಎಷ್ಟಿರ್ತಾನೆ, ಹೇಗಿರ್ತಾನೆ, ಅಲ್ಲಿ ಹೋದ್ರೆ ಏನಾಗುತ್ತೆ, ಇಲ್ಲಿ ಹೋದ್ರೆ ಏನಾಗುತ್ತೆ, ಏನು ಆಧ್ಯಾತ್ಮಿಕ ವಿಚಾರವಾಗಿ ಅನೇಕ ಸಂಶಯಗಳು. ದೇವರ ಬಗ್ಗೆ ಅನೇಕ ಸಂಶಯಗಳು, ಸಾಧನೆಯ ಬಗ್ಗೆ ಅನೇಕ ಸಂಶಯಗಳು. ಆ ಸಂಶಯಗಳನ್ನ ಯಾರತ್ರ ಹೇಳಲಿಕ್ಕೆ ಹೋದ್ರೂ ಕೂಡ ಅವರೇನೋ ಉತ್ತರ ಕೊಡುತ್ತಾರೆ, ಆದರೆ ಅದು ನಮ್ಮ ಮನಸ್ಸಿಗೆ ಹಿಡಿಸ್ತಾ ಇರಲ್ಲ. ಏನೋ ಉತ್ತರ ಕೊಟ್ಟಾರೆ ಅಂತ ಅನಿಸ್ತಾ ಇರುತ್ತೆ, ಒಳಗೆ ಸಂಶಯ ಏನೋ ಕೂತಿರುತ್ತೆ. ಹಾಗೆ ಸಾಧನೆ ಮಾಡಲಿಕ್ಕೆ ಹೋದ್ರೆ ಬರ್ತಾ ಇರಲ್ಲ. ಅಂತ ಕಾಲಕ್ಕೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಮೀನು ಗಾಲಕ್ಕೆ ಸಿಕ್ಕೊಳ್ಳುತ್ತೆ, ಬಿಡಿಸ್ಕೊಂಡು ಹೋಗುತ್ತೆ. ಒಮ್ಮೊಮ್ಮೆ ಆ ಬಿಡಿಸ್ಕೊಂಡ ಮೀನೇನೋ ಬದುಕು ಬಿಡುತ್ತೆ, ಆದರೆ ಬದುಕಿದರೂ ಕೂಡ ಗಾಲದ ಗಾಯದಿಂದ ಸತ್ತಂತೆ ಬದುಕ್ತಾ ಇರುತ್ತೆ. ಅದೇ ತರ ಜೀವ ಸಂಶಯ ಎಂಬ ಗಾಲಕ್ಕೆ ಸಿಕ್ಕಾಕೊಂಡ್ರೆ ಅವನ ಸಾಧನೆ ತುಂಬಾ ಕಷ್ಟ. ಸಾಧನೆ ಮಾಡ್ತಾನೆ ಇರ್ತಾನೆ, ಮಾಡಬೇಕು ಅಂತಿರುತ್ತೆ, ಮಾಡ್ತಾನೆ ಇರ್ತಾನೆ, ಸಂಶಯ ಒಂದು ಕಡೆ ಕಡಿತಾನೆ ಇರುತ್ತೆ. ಆ ಸಾಧನೆ ಬಹಳ ಹಿಂಸಾಕರ ಆಗಿರುತ್ತೆ. ಆದರೆ ಇವುಗಳನ್ನ ನಮ್ಮ ಪ್ರಶ್ನೆಗಳನ್ನ ನಾವು ಕೇಳಬೇಕು, ದೊಡ್ಡವರ ಹತ್ರ ಹೋಗಿ ಕೇಳಬೇಕು ಅಂತಿದ್ರು ಕೂಡ ಕೆಲವೊಮ್ಮೆ ನಮ್ಮಲ್ಲಿ ಆ ಪ್ರಶ್ನೆಗಳು ಕೇಳುವ ಮಾತೇ ಬರಲ್ಲ. ಒಳಗಿನ ಸಂಶಯ ಕೂತಿರುತ್ತೆ. ಒಳಗಿನ ಸಂಶಯಕ್ಕೆ ಸರಿಯಾದ ರೂಪ ಕೊಟ್ಟು ಸರಿಯಾದ ಮಾತಿನಿಂದ ಹೇಳುವ ತಾಕತ್ತು ನಮಗಿರಲ್ಲ, ಹೇಳಲಿಕ್ಕೂ ಬರಲ್ಲ. ಏನು ಹೇಳಬೇಕು, ಹೇಗೆ ಹೇಳಬೇಕು ಅರ್ಥ ಆಗಲ್ಲ. ಏನೋ ಬಾಯಿಂದ ಹೇಳ್ತೀವಿ, ಆ ಹೇಳಿದ್ದಕ್ಕೆ ಉತ್ತರ ಕೊಟ್ಟು ಹೋಗ್ತಾರೆ. ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದಕ್ಕೆ ಅದು ಸರಿಯಾದ ಸಮಾಧಾನ ಆಗಲ್ಲ, ಸಮಾಧಾನವೇ ಇರಲ್ಲ. ಒಳಗಿನದ್ದನ್ನು ಹೇಳಿಕೊಳ್ಳುವ ಪರಿಸ್ಥಿತಿಯೂ ಇರಲ್ಲ. ಅಂತಹ ಸಂಶಯಗಳು ಏನೇನೋ ದುಃಖ ಇರುತ್ತೆ, ಹೇಳಲಿಕ್ಕೆ ಬಾಯಿಂದ ಮಾತೇ ಬರಲ್ಲ. ಇಂಥ ಕಾಲಕ್ಕೆ ಈ ಒಳಗಿನ ಸಂಶಯಗಳನ್ನ ಹಾಗೆಯೇ ಕೂತಿರುವ ಕ್ರಾನಿಕ್ ಡಿಸೀಸ್ ಇದನ್ನ ಯಾರು ಪರಿಹಾರ ಮಾಡುತ್ತಾರೆ ಅಂದ್ರೆ ಒಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಮಹಾನುಭಾವರು, ಅವರು ಗುರುಗಳು ಅಂತ ಕರೆಸಿಕೊಂಡಿದ್ದಾರೆ. ಅವರೇ ನಮಗೆ ವಿಶೇಷವಾಗಿ ಈ ಪ್ರಕರಣ ಚಿಂತನೆ ಮಾಡುತ್ತಾ ಬಂದರೆ ಪರಮಾನುಗ್ರಹ ಮಾಡಿ ಒಳಗೊಳಗೆ ಸಂಶಯಗಳನ್ನ ಪರಿಹಾರ ಮಾಡುತ್ತಾರೆ. ಹೇಗೆ? ಒಬ್ಬರು ಹೇಳದೇನೆ ನಮ್ಮೊಳಗಿರುವ ಸಂಶಯಗಳು ಪರಿಹಾರ ಆಗುವ ರೀತಿ ಉಂಟ ಅಂದರೆ ಅದಕ್ಕೆ ಒಂದು ವಿಷ್ಣು ಪುರಾಣದ ದೃಷ್ಟಾಂತ ಕೊಡುತ್ತಾರೆ. ವಿಷ್ಣು ಪುರಾಣದಲ್ಲಿ ಸನಕ ಸನಂದನಾದಿಗಳೆಲ್ಲರೂ ಕೂಡ ತಮಗೆ ಅಧ್ಯಾತ್ಮ ತತ್ವವನ್ನು ಉಪದೇಶ ಮಾಡಿರ್ತಕ್ಕಂತಹ ಗುರು ಯಾರು ಅಂದ್ರೆ ದತ್ತನಾಮಕ ಭಗವಂತ. ದತ್ತ ಅಂದ್ರೆ ಮತ್ತು ಫೋಟೋದಲ್ಲಿ ಬರುತ್ತಲ್ಲ ಮೂರು ತಲೆ ನಾಯಿ, ಆ ದತ್ತ ಅಲ್ಲ, ಶುದ್ಧವಾದ ವೇದವ್ಯಾಸರಂತೆ ಇರತಕ್ಕಂತಹ ರೂಪ, ಒಂದೇ ಶಿರಸ್ಸು, ಅಂಥ ದತ್ತನಾಮಕ ಭಗವಂತ ನಾರಾಯಣ ಕೂತಿದ್ದಾನೆ, ಧ್ಯಾನ ಮಾಡ್ತಾ ಇದ್ದಾರೆ. ಧ್ಯಾನ ಮಾಡ್ತಾ ಇದ್ದಾನೆ ಅಂಥ ಕಾಲಕ್ಕೆ ಸನಕ ಸನಂದನಾದಿಗಳೆಲ್ಲ ಅಲ್ಲಿಗೆ ಬರ್ತಾ ಇದ್ದಾರೆ. ಬಂದು ತಮ್ಮ ಸಂಶಯಗಳು ತುಂಬಾ ಇತ್ತು, ದೇವರ ಹತ್ರ ಕೇಳಲಿಕ್ಕೆ ಎಂದು ಬಂದಾಗ ಭಗವಂತ ಧ್ಯಾನ ಮುದ್ರೆಯಲ್ಲಿದ್ದ. ಅಲ್ಲ, ದೇವರು ಧ್ಯಾನ ಮಾಡ್ತಾರ ಅಂದರೆ, ಹಾ ಧ್ಯಾನ ಮಾಡ್ತಾರಂತೆ. ಏನು ಧ್ಯಾನ ಅಂದರೆ ತನ್ನ ತನ್ನ ಭಕ್ತರು ತನ್ನ ಹತ್ತಿರಕ್ಕೆ ಬಂದು ಅವರವರ ಸಂಶಯಗಳ ಪರಿಹಾರ ಮಾಡಿಕೊಂಡು ಸರಿಯಾದ ಉಪಾಸನೆ ಮಾಡಲಿಕ್ಕೆ ಅವರು ನನ್ನ ಹತ್ತಿರ ಬರಲಿ ಅಂತ ತನ್ನ ರೂಪಗಳನ್ನ ಅವರವರೊಳಗಿರುವ ತನ್ನ ರೂಪಗಳನ್ನ ತನ್ನ ಹತ್ತಿರ ಕರೆಕೊಳ್ಳುವ ವಿಧಾನವೇ ಅವನ ಧ್ಯಾನ. ಆ ಧ್ಯಾನ ಮಾಡ್ತಾ ಇದ್ದ ಸ್ವಾಮಿ. ಅಂತಹ ಕಾಲಕ್ಕೆ ಬಂದವರು ನೋಡುತ್ತಾರೆ, ಧ್ಯಾನ ಮುದ್ರಾದಲ್ಲಿ ಇರತಕ್ಕಂಥವರನ್ನ ನಾವು ಮಾತಾಡಿಸಿ ತೊಂದರೆ ಕೊಡಬಾರದು. ಆದ ಕಾರಣ ಇವರೆಲ್ಲರೂ ಕೂಡ ದೇವರ ಸುತ್ತು ಕೂಡತಾ ಇದ್ದಾರೆ, ಮಾತಾಡಲಿಲ್ಲ. ದೇವರು ಧ್ಯಾನದಲ್ಲಿರುವಾಗ ಸುಮ್ಮನೆ ಕೂತು ಏನು ಮಾಡಬೇಕು, ನಾವೇನವರು ಮಾತಾಡಲಿಕ್ಕೆ ಮಾತಾಡಲಿಲ್ಲ. ಏನು ಮಾಡಿದ್ರು, ಅವರು ಮನಸ್ಸಿನಲ್ಲಿ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ ತಮ್ಮ ಸಂಶಯಗಳನ್ನು ಮೆಲುಕು ಹಾಕ್ತಾ ಬರ್ತಾ ಇದ್ದಾರೆ. ಹಾಕ್ತಾ ಬಂದರೆ ಸ್ವಲ್ಪ ಹೊತ್ತಿಗೆ ಅವರ ಮನಸ್ಸಿನಲ್ಲೇ ಅವರ ಸಂಶಯಗಳಿಗೆ ಎಲ್ಲಾ ಪರಿಹಾರಗಳು ಹೊಳೆಯುತ್ತಾ ಬಂದವು. ಎಲ್ಲರಿಗೂ ಸಂತೋಷ ಆಯಿತು, ಆನಂದದಿಂದ ಕಣ್ಣು ತೆಗೆಯುತ್ತಾರೆ. ಅದೇ ಹೊತ್ತಿಗೆ ಸ್ವಾಮಿಯು ಕಣ್ಣು ತೆಗೆದು, ನೀವು ಪ್ರಶ್ನೆಗಳು ಕೇಳಿದ್ದೀರಾ, ಉತ್ತರ ಕೊಟ್ಟಾಯ್ತಲ್ಲ ನಾನು ಅಂದರು. ಆಶ್ಚರ್ಯ, ಆನಂದ, ಯಾರು ಬಾಯಿಂದ ಕೇಳಲಿಲ್ಲ, ಇವರು ಬಾಯಿಂದ ಉತ್ತರ ಕೊಡಲಿಲ್ಲ, ಎಲ್ಲರೂ ಧ್ಯಾನದಲ್ಲೇ ಕೂತಿದ್ದಾರೆ, ಮನಸ್ಸಿನಲ್ಲಿ ಸಂಶಯಗಳನ್ನು ಮೆಲಕು ಹಾಕ್ತಾ ಇದ್ರೆ ಸ್ವಾಮಿ ಒಳಗಿಂದನೇ ಒಳಗೆ ಉತ್ತರಗಳನ್ನು ಕೊಟ್ಟ. ಇದನ್ನೇ ಹೇಳ್ತಾರೆ, ನಮಗೆ ಸಂಸಾರದಲ್ಲಿ ನಾನಾ ಶಾಸ್ತ್ರದಲ್ಲಿ ನಾನಾ ರೀತಿ ಬರತಕ್ಕ ಸಂಶಯಗಳನ್ನ ಅದು ನಮಗೆ ಪರಿಹಾರ ಆಗದೇ ಇರುವ ಕಬ್ಬಿಣ ಆಗಿದ್ರೆ ಅಂಥದ್ದನ್ನ ಈ ರೀತಿಯಾಗಿ ಭಗವಂತ ತತ್ವಾಭಿಮಾನಿ ದೇವತೆಗಳ ಮೂಲಕ ನಮ್ಮೊಳಗೆ ನಿಂತು ಅದನ್ನ ಪರಿಹಾರ ಮಾಡುತ್ತಾನೆ. ಇದು ಸಾಧನಾ ಮಾರ್ಗದಲ್ಲಿರತಕ್ಕಂಥವರಿಗೆ ಅತ್ಯದ್ಭುತವಾಗಿರತಕ್ಕಂಥ ದೊಡ್ಡ ಕೊಡುಗೆ. ಭಗವಂತ ಒಳಗೊಳಗೆ ಮಾಡುವಂತಹ ದೊಡ್ಡ ಉಪಕಾರ. ಈ ಉಪಕಾರವನ್ನು ಕುರಿತು ವಿಶೇಷವಾಗಿ ಪ್ರಕಾರ ಸಂಹಿತಾದ ಗ್ರಂಥಗಳಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಈಗ ಈ ಪ್ರಕರಣವನ್ನು ಚಿಂತನೆ ಮಾಡಿದರೆ ನಮಗೆ ಅದ್ಭುತವಾಗಿರತಕ್ಕಂಥ ಒಳಜ್ಞಾನ ಸತ್ಶಾಸ್ತ್ರ ಚೆನ್ನಾಗಿ ವಿಚಾರ ಮಾಡಿ, ಯುಕ್ತಿಗಳಿಂದ ಚೆನ್ನಾಗಿ ವಿಚಾರ ಮಾಡಿ, ಹೀಗೆ ಹೀಗೆ ಆಗಬೇಕು, ಹೀಗೆ ಇರಬೇಕು, ಭಗವಂತ ಹೀಗೆ ಇರ್ತಾನೆ ಎಂಬ ನಿರ್ಣಯ ಪೂರ್ವಕವಾಗಿ ಭಗವಂತನ ಚಿಂತನೆ ಮಾಡುವಂತಹ ಭಾಗ್ಯ ಈ ಒಂದು ಪೂಜೆ ಮಾಡಿದ್ರೆ ಬರುತ್ತೆ, ಮಾನಸಿಕ ಪೂಜೆಯನ್ನು ಮಾಡಿದ್ರೆ ಬರುತ್ತೆ. ಇದಕ್ಕೆ ಯಾರು ಅಭಿಮಾನಿ ಅಂದರೆ ಪ್ರವಾಹವಾಯುಗಳೇ ಅಭಿಮಾನಿಗಳು. ಅವರ ಬಲದಿಂದ ನಾನು ಪೂಜಾ ಮಾಡುತ್ತೇನೆ ಎಂಬ ಸಂಕಲ್ಪ. ತಸ್ಯ ಪ್ರವಾಹ ಅಭಿಮಾನಿ ತೇನ ಬಲೇನ ಅಹಂ ಭಗವತ್ ಪೂಜಾಂ ಕರೋಮಿ. ಸರಿ, ಇಷ್ಟು ಹೇಳಿದ್ದೀರಾ. ಈ ಪೂಜಾ ಪ್ರಕಾರ ಹೇಗೆ, ಏನೇನು ಸಾಮಾನು ತರಬೇಕು, ಯಾವ ಅಂಗಡಿಗೆ ಹೋಗಬೇಕು, ಏನೇನು ಸಾಮಾನು ತರಬೇಕು, ಆ ಪದಾರ್ಥ ಲಿಸ್ಟ್ ಕೊಟ್ಟರೆ ನಾವು ಕೂಡ ನಾಳೆಯಿಂದ ಸುಲಭ ಪೂಜೆ ಮಾಡುತ್ತೇವೆ. ಅಂದರೆ ಯಾವ ಪದಾರ್ಥವೂ ಬೇಡ, ಕೊಂಡುಕೊಳ್ಳಬೇಕಾದ ಪದಾರ್ಥಗಳು ಯಾವುದೂ ಇಲ್ಲ, ಒಳಗ ಆಲ್ರೆಡಿ ಸ್ಟಾಕ್ ಇದೆ, ಅದನ್ನು ಕೊಟ್ಟು ಬಿಡಿ ಎಂದು ಇಲ್ಲಿ ಹೇಳ್ತಾರೆ. ದೇವರ ಪೂಜೆ ಮಾಡಬೇಕಾದ್ರೆ ದೇವರಿಗೆ ಮಂದಿರ ಒಂದು ಬೇಕಲ್ಲ, ಅಂದರೆ ಮಂದಿರ ಮೊದಲೇ ಇದೆ. ತತ್ರ ಶರೀರವೇವ ದೇವ ಮಂದಿರಂ, ನಮ್ಮ ಶರೀರವೇ ದೇವರ ಮಂದಿರವಂತೆ. ಹೃದಯ ಸರೋಜಮೇವ ಮಂಟಪಂ, ಹೃದಯ ಕಮಲವೇ ದೇವರಿಗೆ ಮಂಟಪ. ನೋಡಿ ಎಷ್ಟು ಒಳ್ಳೆ ಮಂಟಪ ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಳ್ಳೆ ಹೃದಯ ಕಮಲ ಅದೇ ದೇವರಿಗೆ ಮಂಟಪ. ನಂತರ ಶರೀರವೇ ದೇವ ಮಂದಿರ ಅಂದರು. ಹೃದಯ ಸರೋಜವೇ ಮಂಟಪ ಅಂದರೆ ಸ್ವಲ್ಪ ಚಿಂತನೆ ಬೇಕಲ್ಲ, ಅದನ್ನ ಶೇಷದಾಸರು ತುಂಬಾ ಸುಂದರವಾಗಿ ತಿಳಿಸಿಕೊಡ್ತಾರೆ. ಒಳಗೆ ಅಷ್ಟದಳದ ಕಮಲ, ಆ ಕಮಲದಲ್ಲಿ ಎಂಟು ದಳಗಳಿಗೂ ಕೂಡ ಎಂಟು ದಿಕ್ಪಾಲಕ ದೇವತೆಗಳು. ನಂತರ ಆ ಎಂಟು ದಿಕ್ಪಾಲಕ ದೇವತೆಗಳಲ್ಲೂ ಭಗವದ್ ರೂಪ. ಆ ಅಷ್ಟದಳದ ಕಮಲದ ಬುಡದಲ್ಲಿ ಅಂದರೆ ಕರ್ಣಿಕಾದಲ್ಲಿ ಮೂಲೇಶ ನಾಮಕ ಭಗವಂತ ನಿಂತಿದ್ದಾನೆ. ಆ ಮೂಲೇಶ ನಾಮಕ ಭಗವಂತನ ಪಾದದಲ್ಲಿ ವಾಯುದೇವರು, ವಾಯುದೇವರ ಪಾದದಲ್ಲಿ ಜೀವ ನಿಂತಿದ್ದಾರೆ. ಭಗವಂತ ವಾಯುದೇವರ ಸಹಿತವಾಗಿ ಜೀವನನ್ನ ಹೊತ್ತುಕೊಂಡು ಮೂಲೇಶ ನಾಮಕ ಭಗವಂತ ಆ ಎಂಟು ದಳಗಳಿಗೆ ತಿರುಗಾಡ್ತಾ ಇರ್ತಾನೆ. ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ಬುದ್ಧಿ ಕೊಡುತ್ತಾನೆ. ಈ ಕಮಲದ ಸುತ್ತೂ ಐದು ದ್ವಾರಗಳಿವೆ, ಮೇಲೊಂದು ಸುತ್ತು ನಾಲ್ಕು. ಆ ದ್ವಾರಗಳಲ್ಲಿ ದೇವ ದೇವತೆಗಳೆಲ್ಲ ನಿಂತಿದ್ದಾರೆ. ಅದರ ಮೇಲೆ ಸೂರ್ಯಮಂಡಲ, ಅದರ ಮೇಲೆ ಚಂದ್ರಮಂಡಲ, ಅದರ ಮೇಲೆ ಅಗ್ನಿಮಂಡಲ. ಆ ಹೃದಯ ಕಮಲದ ಮೇಲೆ ಮೇಲೆ ಒಂದು ಊರ್ಧ ದ್ವಾರ, ಆ ದ್ವಾರದ ಮೇಲೆ ಸೂರ್ಯಮಂಡಲ, ಸೂರ್ಯಮಂಡಲದ ಮೇಲೆ ಚಂದ್ರಮಂಡಲ, ಚಂದ್ರಮಂಡಲದ ಮೇಲೆ ಅಗ್ನಿಮಂಡಲ, ಅಗ್ನಿಮಂಡಲದ ಮೇಲೆ ಅಲ್ಲೊಂದು ವಿಶಾಲ ಪ್ರದೇಶ. ಆ ಪ್ರದೇಶದಲ್ಲಿ ನೂರು ಕಂಬದ ತೇರು, ನಾವು ಮಂಟಪ ಕಟ್ಟಬೇಕಾಗೇ ಇಲ್ಲ, ಅದ್ಭುತವಾದಂತಹ ತೇರು. ಮುತ್ತಿನ ಗೊಂಚಲ, ಚಿನ್ನದ ದಾಮ ಘಂಟಾನಾದದೆಂದೆಸಗುತ್ತಿದೆ. ಪ್ರಾಜ್ಞನಾಮಕ ಅದ್ಭುತ ಮಹಿಮ ಪ್ರಾಜ್ಞನಾಮಕ ತಾನು ವಿಧಿಭವಾದಿಗಳಿಂದ ಪೂಜೆಗೊಳ್ಳುತ್ತಾ ಎಂದು ಈ ವಿಶೇಷವನ್ನ ಇಲ್ಲಿ ಹೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ಅತ್ಯದ್ಭುತವಾದಿ ಪ್ರಾಜ್ಞನಾಮಕ ಭಗವಂತ ನಮ್ಮ ಹೃದಯ ಕಮಲದವೇ ಮಂಟಪ ಮಾಡಿಕೊಂಡು ಅಲ್ಲಿ ತಾನೇ ನಿಂತಿದ್ದಾನೆ. ದೇವತೆಗಳೆಲ್ಲ ಸ್ತೋತ್ರ ಮಾಡುತ್ತಾ ಈಗಲೂ ಇದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಆ ಹೃದಯ ಸರೋಚಮೇವ ಮಂಟಪಂ, ಅದು ದೇವರು ಬರಲಿಕ್ಕೆ ಪ್ರತಿಮಾ ಬೇಕಲ್ಲ ಆವಾಹನೆ ಮಾಡಲಿಕ್ಕೆ, ಅಂದರೆ ಜೀವಸ್ವರೂಪಮೇವ ಪ್ರತಿಮಾ, ಜೀವನ ಸ್ವರೂಪವೇ ಪ್ರತಿಮಾ ಅಂದರು. ತತ್ತ ಸನ್ನಿಹಿತಸ್ಯ ಬಿಂಬರೂಪಸ್ಯ ಹರೇಹೇ, ಅಲ್ಲಿರತಕ್ಕಂಥ ಬಿಂಬರೂಪಿಯಾದ ಭಗವಂತ ಏನಿದ್ದಾನೆ ಆತನಿಗೆ ಆಸನ ಕೊಡಬೇಕಲ್ಲ. ಪೂಜಾ ಅಂದರೆ ಆವಾಹನ ಆಸನ ಎರಡು ಮಾಡಬೇಕು. ಆವಾಹನ ಬೇಕಾಗೇ ಇಲ್ಲ, ಸದಾ ನಿಂತಿರ್ತಾನೆ. ಜೀವನದಲ್ಲಿ ಸದಾ ನಿಂತಿರುವ ಮೂರ್ತಿಯೇ ಬಿಂಬ. ಅನಾದಿ ಕಾಲದಿಂದಿದ್ದಾನೆ, ಅನಂತ ಕಾಲದವರೆಗೂ ನಮ್ಮನ್ನು ಎಡಬಿಡದೆ ಒಳಗಿದ್ದು ಕಾಯುವಂತಹ ಮೂರ್ತಿಗೆ ಬಿಂಬ ಅಂತ ಹೆಸರು. ನಮ್ಮನ್ನ ಎಡಬಿಡದೆ ಕಾಯುವ ಮೂರ್ತಿಯವ, ಆದ್ದರಿಂದ ಇವನನ್ನ ಬಿಂಬ ಅಂತ ಕರೀತಾರೆ. ಅದ ಕಾರಣ ಇಲ್ಲಿ ಇರತಕ್ಕಂತಹ ಭಗವಂತನಿಗೆ ಆವಾಹನ ಇಲ್ಲ. ಹೇಗೆ ತೀರ್ಥಗಳಿಗೆ ಹೋದಾಗ ಶ್ರಾದ್ದ ಮಾಡಬೇಕಾದ್ರೆ, ತೀರ್ಥ ಶ್ರಾದ್ದ ಮಾಡಬೇಕಾದ್ರೆ ಪಿತೃಗಳಿಗೆ ಆವಾಹನೆ ಇಲ್ಲ. ಯಾಕೆ, ಪಿತೃಗಳಲ್ಲಿ ಸದಾ ತೀರ್ಥಗಳಲ್ಲಿ ಪಿತೃಗಳು ಯಾವಾಗಲೂ ನಿಂತಿರ್ತಾರೆ, ಅವರಿಗೆ ಆವಾಹನೆ ಇಲ್ಲ. ಅದಕ್ಕೆ ಸಾಮಾನ್ಯ ಶ್ರಾದ್ದಕ್ರಮಕ್ಕೂ ತೀರ್ಥ ಶ್ರಾದ್ದಕ್ರಮಕ್ಕೂ ವ್ಯತ್ಯಾಸ. ಸಾಮಾನ್ಯ ಶ್ರಾದ್ದದಲ್ಲಿ ಆವಾಹನಾದಿಗಳು ಮಾಡಿ ನಂತರ ಅರ್ಘ್ಯ ಪಾದ್ಯ ಪಾದ್ಯ ಅರ್ಘ್ಯ ನಂತರ ಪಿಂಡ ಅವರಿಗೆ ಭೋಜನ ಪಿಂಡ ಪ್ರದಾನ ಇಷ್ಟೆಲ್ಲ ಬಂದರೆ ನಂತರ ತರ್ಪಣ. ಆದರೆ ತೀರ್ಥಶ್ರಾದ್ದದಲ್ಲಿ ಮೊದಲು ತರ್ಪಣ, ನಂತರ ಆವಾಹನೆಯೇ ಇಲ್ಲ. ವಿಶೇಷವಾಗಿ ಅವರಿಗೆ ಪಾದ್ಯದಿಂದಲೇ ಶುರುವಾಗುತ್ತೆ. ಈ ರೀತಿಯಾಗಿ ಹೇಗೆ ಅಲ್ಲಿ ಸದಾ ಸನ್ನಿಹಿತರಾಗಿರ್ತಾರೋ ಹಾಗೆ ಭಗವಂತ ನಮ್ಮಲ್ಲಿ ಯಾವಾಗಲೂ ಇರ್ತಾನೆ. ತತ್ರ ಸದಾ ಸನ್ನಿಹಿತಸ್ಯ ಬಿಂಬರೂಪಸ್ಯ ಹರೇ. ಆ ಭಗವಂತನಿಗೆ ಆಸರವನ್ನು ಕೊಡಬೇಕಂತೆ ನಾವು, ಅಲ್ಲ ಸದಾ ಸನ್ನಿಹಿತನಾದವನ ಆಸನ ಹಾಕೊಂಡಿರಲ್ವ ನಾವು ಕೊಡಬೇಕಾ ಅಂದ್ರೆ ಇಲ್ಲ, ಅವನಿಗೇನು ಆಸನ ಬೇಕಾಗಿಲ್ಲ. ಗರುಡಾದಿ ದೇವತೆಗಳಲ್ಲಿ ಸದಾ ನಿಂತಿರ್ತಾರೆ, ನಮ್ಮ ಉದ್ಧಾರಕ್ಕೆ ದೇವರಿಗೆ ಆಸನ ಕೊಡಬೇಕು. ಯಾವ ಆಸನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ಶಿವಾಭಿಮನ್ಯಮಾನ ಅಖಂಡ ಸ್ಮೃತಿ ಧ್ಯಾನಂ ಉಮಾ ಅಭಿಮನ್ಯಮಾನ ಸ್ಥಿರ ಪ್ರತಿಭಾ ರೂಪ ಅಂತರ ಅವಕಾಶ ಇವ ಆಸನ. ನಾವು ದೇವರ ಚಿಂತನೆ ಎಡಬಿಡದ ಚಿಂತನೆ ಅದು ಮಾಡಿದರೆ ಧ್ಯಾನ ಅಂತಾರೆ. ಹೆದರಬೇಡಿ, ಧ್ಯಾನ ಅಂದರೆ ಗಂಟೆ ಗಂಟೆಗಳ ಕಾಲ ಮುನಿಗಳು ಮಾಡಿದಂತೆ ಮಾಡಬೇಕಾಗುತ್ತೇನೋ, ನಾವು ಓಡುವಂತಹ ಈ ಜೀವನದಲ್ಲಿ ಓಡಾಟದ ಜೀವನದಲ್ಲಿ ಧ್ಯಾನ ಮಾಡಲಿಕ್ಕಾಗುತ್ತಾ ಅಂದರೆ ವಿಜಯದಾಸರು ನಮ್ಮ ಹಂತಕ್ಕೆ ಬಂದು ಹೇಳುತ್ತಾರೆ, ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ. ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ವಿಜಯ ವಿಠಲ ಒಲಿವ ಅಂತಾರೆ. ಆ ರೀತಿಯಲ್ಲಿ ಭಗವಂತನ ಧ್ಯಾನ ಒಂದು ನಿಮಿಷ ಆದರೂ ಮಾಡಿ ನಿತ್ಯ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಭಗವಂತನ ಚಿಂತನ ನಾವು ಇವತ್ತನೇ ದಿವಸ ದೇವರ ಪೂಜೆ ಮಾನಸಿಕ ಪೂಜೆ, ಆ ಮಾನಸಿಕ ಪೂಜೆಯಲ್ಲಿ ಒಂದು ಕ್ಷಣ ಅಥವಾ ಒಂದು ನಿಮಿಷ ದೇವರ ಕುರಿತೇ ಚಿಂತನೆ ಮಾಡಿದ್ರು, ಅದನ್ನು ಧ್ಯಾನ ಅಂದರು. ಅದು ಮಾಡಿಬಿಡೋಣ. ಮಾಡಿ ಈ ಧ್ಯಾನ ಮಾಡಲಿಕ್ಕೆ ರುದ್ರದೇವರೇ ಕಾರಣ. ರುದ್ರದೇವರಿಂದ ಒಂದು ನಿಮಿಷ ಧ್ಯಾನ ಮಾಡಿದೆ ಹರಿಯೇ, ಈ ಧ್ಯಾನ ನಿನಗೆ ಆಸನ ಅಂತ ದೇವರಿಗೆ ಕೊಡಬೇಕಂತೆ. ದೇವರಿಗೆ ಆಸನ ಕೊಡಬೇಕಾದರೆ ಆಸನ ಇರಬೇಕು ತಾನೆ. ಆಸನ ಇರಬೇಕು ಅಂತ ಹೇಳಿದರೆ ನಾವು ಆಸನ ತರಬೇಕು. ಆಸನ ತರುವುದು ಅಂದ್ರೆ ಒಂದು ನಿಮಿಷ ಆದರೂ, ಮಿನಿಮಮ್ ಒಂದು ನಿಮಿಷ ಆದರೂ ಅದರಲ್ಲಿ ಕಟ್ಕಟ್ ಆಗಿರಬಾರದು. ಎಡಬಿಡದೆ ದೇವರ ಮೂರ್ತಿಯ ದೇವರ ಗುಣಗಳ ಚಿಂತನೆ ಮಾಡಿ ಆ ನಿಮಿಷ ಧ್ಯಾನ ಮಾಡಿದ್ದು ದೇವರಿಗೆ ಆಸನ ಅಂತ ಕೊಡಬೇಕು. ಆ ಧ್ಯಾನ ಮಾಡುವುದರಲ್ಲಿ ಕೂಡ ಬರೀ ದೇವರು ದೇವರು ಅಂತಲ್ಲದೆ ದೇವರ ಗುಣ, ದೇವರ ರೂಪ, ದೇವರ ಕ್ರಿಯ. ಈಗ ಉದಾಹರಣೆ ನೋಡಿದರೆ ದೇವರ ಗುಣ ಕೃಷ್ಣ ಅಂತ ಚಿಂತನೆ ಮಾಡಿ, ದೇವರ ರೂಪ ಕೃಷ್ಣನ ಚಿಂತನೆ ಮಾಡ್ತಾ ಇದ್ದೀವಿ. ಆತನ ಗುಣ ಯಾವುದಾದ್ರೂ ಒಂದು ಗುಣ, ಏನದು? ದೋಷ ದೂರ, ಯಾವ ದೋಷಗಳೂ ಇಲ್ಲದವ ಅಂತ ಚಿಂತನೆ ಮಾಡಿದರೆ ಅವನ ದೋಷ ದೂರ ಅಂತಾರೆ. ಅಂಥ ದೋಷ ದೂರ ಎಂಬ ಗುಣ ಚಿಂತನೆ ಮಾಡಿ ಅದರ ಜೊತೆಗೆ ಕ್ರಿಯ, ಇವನನ್ನು ದೋಷ ದೂರ ಅಂತ ಚಿಂತನೆ ಮಾಡಿದರೆ ನಮ್ಮ ದೋಷಗಳೆಲ್ಲ ಪರಿಹಾರ ಮಾಡತಾನದು ಕ್ರಿಯ. ಈ ರೀತಿಯಲ್ಲಿ ರೂಪ ಗುಣ ಕ್ರಿಯ ಮೂರನ್ನು ಸೇರಿಸಿ ಭಗವಂತನನ್ನ ಏನು ಚಿಂತನೆ ಮಾಡ್ತೀವಿ ಒಂದು ನಿಮಿಷ ಕಾಲ, ಆ ಚಿಂತನೆ ಮಾಡಿದ್ದು ಧ್ಯಾನ. ಅದರಲ್ಲಿ ದೇವರ ಗುಣ ನೆನಪಿಗೆ ಬಂತಲ್ಲ, ಕ್ರಿಯಾ ನೆನಪಿಗೆ ಬಂತಲ್ಲ, ರೂಪ ನೆನಪಿಗೆ ಬಂತಲ್ಲ, ಆ ನೆನಪಿಗೆ ಬರುವುದು ಒಂದು ನಿಮಿಷ ಕಾಲ ಆದರೂ ಸತತ ದೇವರ ರೂಪ, ಸತತ ದೇವರ ಗುಣ, ಸತತ ದೇವರ ಕ್ರಿಯ ಒಂದು ನಿಮಿಷ ಆದರೂ ಎಡಬಿಡದೆ ಬಂದರೆ ಅದನ್ನ ಪ್ರತಿಭಾ ಅಂತಾರೆ. ಪ್ರತಿಭಾ ಅಂದರೆ ದೇವರ ಕುರಿತಾದಂಥ ಜ್ಞಾನದ ಹೊಳೆತ. ಆ ಹೊಳೆತ ಹೇಗೆ ಬಂತು? ಸ್ಥಿರವಾಗಿ ಬಂತು. ಒಂದು ನಿಮಿಷ ಆದರೂ ಸ್ಥಿರವಾಗಿ ಬಂತು. ಹಾಗೆ ಬರಲಿಕ್ಕೆ ಯಾರು ಅನುಗ್ರಹ ಮಾಡಬೇಕು ಅಂದ್ರೆ ಉಮಾ ಅಭಿಮನ್ಯಮಾನ ಸ್ಥಿರ ಪ್ರತಿಭಾ ಅಂದ್ರು. ಆ ಸ್ಥಿರವಾದ ದೇವರ ಕುರಿತಾದ ಹೊಳೆತ ಅದು ಉಮಾದೇವಿ ಕೊಡಬೇಕು. ಆ ಹೊಳೆತದಿಂದ ಕೂಡಿದ ಚಿಂತನೆ ರುದ್ರದೇವರು ಕೊಡಬೇಕು ಧ್ಯಾನ ಅಂದ್ರು. ಆ ರೀತಿಯಾಗಿ ಆ ಇಬ್ಬರು ಕೊಟ್ಟಿರತಕ್ಕಂಥ ಒಂದು ಅಖಂಡ ಸ್ಮೃತಿ ಧ್ಯಾನ, ಅದರಲ್ಲಿ ದೇವರ ಕುರಿತಾದ ಹೊಳೆತ, ಈ ಎರಡೂ ಕೂಡ ಒಂದು ನಿಮಿಷದ ಕಾಲ ನಾವು ಮಾಡಿ, ಒಂದು ನಿಮಿಷ ಅಂದ್ರೆ ಅಷ್ಟೇ ಮಾಡಬೇಡಿ, ನಿಮಗೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಷ್ಟು ದಿನಾಗ್ಲೂ ಬೆಳೆಸಿಕೊಂಡು ಹೋಗಬೇಕು. ನಮ್ಮಲ್ಲಿ ಧ್ಯಾನದ ಕುರಿತು ಹೇಳುವುದೇ ಕಡಿಮೆ, ಆದ್ದರಿಂದ ಧ್ಯಾನವನ್ನೇ ಮರೆತು ಹೋಗಿಬಿಟ್ಟಿದ್ದೇವೆ. ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಥ ದೇವರಿಗೆ ಇದೇ ಆಸನ ಅಂತ ಕೊಡಬೇಕು. ನಂತರ ದೇವರಿಗೆ ಆಸನ ಕೊಟ್ಟ ಮೇಲೆ ಸ್ನಾನ ಬೇಕಲ್ವ, ಅರ್ಘ್ಯ ಪಾದ್ಯಾದಿಗಳೇ ಅಲ್ಲಿ ನೀರು ಬೇಕು. ನೀರು ಯಾವುದು ಅಂದ್ರೆ ಹೇಳಿದರೆ ನೀರು ಬೇಕಾದ್ರೆ ನದಿ ಇರಬೇಕಲ್ವಾ. ನದಿ ಬೇಕು ಅಂದ್ರೆ ನಮ್ಮಲ್ಲಿ ಹರಿಯುವಂತಹ ಶ್ರದ್ಧಾ, ದೇವರ ಕುರಿತಾದ ಶ್ರದ್ಧೆ ಏನಿದೆ ಆ ಶ್ರದ್ಧೆಯೇ ನದಿ ಎಂದರು. ಅಂದ್ರೆ ನಮ್ಮಲ್ಲಿ ದೇವರ ಕುರಿತಾದ ಶ್ರದ್ಧೆ ಬಂತು, ಅದು ಭಾರತೀ ದೇವಿ ಆ ಶ್ರದ್ಧೆಗೆ ಅಭಿಮಾನಿಯಂತೆ ನದಿಯಾಗಿ ಹರಿಸ್ತಾಳಂತೆ. ಹಾಗೆ ಭಾರತೀ ಅಭಿಮನ್ನಮಾನ ಶ್ರದ್ಧಾ ಏವ ನದಿ, ನಮ್ಮೊಳಗಿರತಕ್ಕ ಶ್ರದ್ಧೆಯೇ ನಿನಗೆ ನದಿಯಪ್ಪ ಅಂತ ದೇವರಿಗೆ ಚಿಂತನೆ ಮಾಡಬೇಕಂತೆ. ಭಾರತೀ ದೇವಿಯನ್ನ ಕೇಳಿಕೊಂಡ್ರೆ ಶ್ರದ್ಧಾ ಹುಟ್ಟುತ್ತೆ, ಆ ಶ್ರದ್ಧಾ ದೇವರಿಗೆ ನದಿ ಅಂತ ಅರ್ಪಣೆ ಮಾಡಬೇಕು. ನದಿ ದರದ ನೀರಿರಬೇಕಲ್ಲ, ಶ್ರದ್ಧೆ ಎಲ್ಲಿ ಬರುತ್ತೆ ಅಂದ್ರೆ ನೀರಿನಿಂದ ಕೂಡಿಕೊಂಡು ಬಂದದ್ದು ನದಿ. ಅದರಿಂದ ಚಿತ್ತ, ಚಿತ್ತವೇ ಜಲ. ಚಿತ್ತಕ್ಕೆ ಅಭಿಮಾನಿ ಯಾರು? ಅಗ್ನಿ. ಆ ಅಗ್ನಿದೇವರು ಚಿತ್ತ ನಮಗಿದ್ದೇ ಇರುತ್ತೆ, ನಾನಾ ಕಡೆ ಹೋಗ್ತಾ ಇರುತ್ತೆ, ಆದರೆ ದೇವರ ಕಡೆ ಚಿತ್ತ ಬರಬೇಕಾ? ಅದಕ್ಕೆ ಅಗ್ನಿದೇವರ ಅಭಿಮಾನಿಗಳು. ಅವರು ಚಿಂತನೆ ಮಾಡಿದರೆ ಆ ಚಿತ್ತ ವಿಶೇಷವಾಗಿ ಭಗವಂತನ ಕಡೆ ಹೋಗ್ತಾ ಬರುತ್ತೆ, ಅಂಥ ಯೋಗ್ಯವಾದ ಚಿತ್ತ ಬರುತ್ತೆ ನಮಗೆ. ಇನ್ನ ಆ ಚಿತ್ತದಿಂದ ದೇವರಿಗೆ ಜಲ ಇದೆ, ಇದು ನದಿ ಇದೆ ನಮ್ಮಲ್ಲಿ, ನದಿಯಲ್ಲಿ ಜಲ ಇದೆ, ಜಲ ತೆಗೆದುಕೊಂಡು ಹೋಗಿ ದೇವರಿಗೆ ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸುವುದು ಅಂದ್ರೆ ಏನು? ನಮ್ಮಲ್ಲಿರುವ ಶ್ರದ್ಧೆ ಎಂಬ ನದಿ, ಆ ನದಿಯಲ್ಲಿರುವ ಚಿತ್ತವೆಂಬ ಜಲ, ಆ ಚಿತ್ತದಿಂದ ದೇವರನ್ನ ವಿಷಯೀಕರಿಸುವುದು. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದೇವರು ಬರುವುದೇ ದೇವರಿಗೆ ಸ್ನಾನ. ಇವ ಸ್ನಾನ ಅಂದರೆ ನಾವು ಕೂತರೆ ನಮ್ಮ ಮೇಲೆ ನೀರು ಹರಿಯುವುದು, ಹಾಗೆ ದೇವರ ಮೇಲೆ ಮನಸ್ಸು ಹರಿಯುವುದೇ ಸ್ನಾನ ದೇವರಿಗೆ. ಅದರಿಂದ ಆ ಅಗ್ನಿ ದೇವರು ಕೊಡತಕ್ಕಂಥ ನಮ್ಮ ಮನಸ್ಸನ್ನು ದೇವರ ಕಡೆಗೆ ಹರಿಸಿ, ದೇವರ ಮೇಲೆ ಹರಿಸಿ, ದೇವರ ಮೇಲೆ ಹರಿಯುವುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದೇವರ ಚಿತ್ರಣೆ ಬರೋದು, ಅದೇ ದೇವರಿಗೆ ಸ್ನಾನ ಅಂತ ಕೊಡಬೇಕಂತೆ. ಅಲ್ಲ, ಸ್ನಾನ ಅಂತ ಕೊಡಬೇಕಾದ್ರೆ ಮನಸ್ಸು ದೇವರ ಕಡೆ ಹರಿದಿರಬೇಕಲ್ಲ, ದೇವರ ಮೇಲೆ ಹರಿಬೇಕಲ್ಲ, ದೇವರ ಮೇಲೆ ಹರಿಸಿ ಅದನ್ನೇ ದೇವರಿಗೆ ಸ್ನಾನ ಅಂತ ಕೊಡಬೇಕು. ನಂತರ ದೇವರಿಗೆ ಸ್ನಾನ ಆದ ಮೇಲೆ ಅಲ್ಲಿ ವಿಶೇಷವಾಗಿರತಕ್ಕಂಥ ದೀಪವನ್ನ ಹಚ್ಚಬೇಕು. ಆ ದೀಪ ಯಾವುದು ಅಂದರೆ ದೀಪದ ಲಕ್ಷಣ ಏನು ಅಂದರೆ ಯಾವಾಗ್ಲೂ ಅತ್ತ ಇತ್ತ ಅತ್ತ ಇತ್ತ ಚಲಿಸ್ತಾನೇ ಇರುತ್ತೆ ದೀಪ. ದೀಪದ ಲಕ್ಷಣವೇ ಅದು, ಚಂಚಲ. ಹಾಗೆ ಆ ದಿನದಲ್ಲಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ಸಲ ಬಿಟ್ಟು 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 ಚಂಚಲವಾಗಿ ದೇವರ ಪಾದದಲ್ಲಿ ಮನಸ್ಸು ಬರುತ್ತೋ, ಈಗ ಬಂತು ಸ್ವಲ್ಪ ಹೊತ್ತು ಬಿಡ್ತು, ಇನ್ನು ಸ್ವಲ್ಪ ಹೊತ್ತು ಬಂತು ಸ್ವಲ್ಪ ಹೊತ್ತು ಬಿಡ್ತು, ಆ ರೀತಿಯಾಗಿ ಬಿಟ್ಟು ಬಿಟ್ಟು ಬರುವ ಮನಸ್ಸು ಏನಿದೆ, ಆ ಮನಸ್ಸಿನ ಹೊಳೆತ, ದೇವರ ಕುರಿತಾದ ಹೊಳೆತ ಬಿಟ್ಟು ಬಿಟ್ಟು ಬರ್ತಾ ಇದೆ, ಅದೇ ಚಂಚಲ ಪ್ರತಿಭಾ ಅಂತಾರೆ. ದೇವರ ಕುರಿತು ಆಗಾಗ 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 ಬರ್ತಾ ಇರುತ್ತೆ, ಇದೇ ದೇವರ ಸನ್ನಿಧಾನದಲ್ಲಿ ದೀಪ ಅಂತ ಕೊಡಬೇಕು. ಆ ದೀಪ ಕೊಡೋದು ಯಾರು ಅಂದ್ರೆ ಇಂದ್ರದೇವರು. ಇಂದ್ರದೇವರೇ ನಮ್ಮಲ್ಲಿ ಭಗವಂತನ ನೆನಪನ್ನ ಆಗಾಗ 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 ಕೊಡ್ತಾ ಬರ್ತಾರೆ. ಆದ್ದರಿಂದ ಇಂದ್ರ ಅಭಿಮನ್ಯಮಾನಂ ಚಂಚಲ ಪ್ರತಿಭಾರೂಪಂ ಆಂತರಂ ತೇಜ ದೀಪಂ, ಒಳಗಿನ ಅದ್ಭುತವಾದ ಹೊಳೆತೆ ಏನಿದೆ ಇದೇ ದೀಪ ಅಂದ್ರು. ದೇವರಿಗೆ ಸ್ನಾನ ಆಸನ, ಸ್ನಾನ, ದೀಪ ಕೊಟ್ಟಾಯಿತು. ನಂತರ ದೇವರಿಗೆ ಪುಷ್ಪ ಸಮರ್ಪಣೆ ಮಾಡಬೇಕು. ಹೇಳುತ್ತಾರೆ, ಅಹಿಂಸಾ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಕ್ಷಮ ದೃಢ ಜ್ಞಾನಂ ತಪ ಧ್ಯಾನಂ ಸತ್ಯಂ ಚ ಇತಿ ಅಷ್ಟೌ ಭಾವಾಭಿಧಾನಿ ಪುಷ್ಪಾಣಿ. ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ಏನು ಅಹಿಂಸಾ ಆಚರಣೆ ಮಾಡುತ್ತೇವೆ, ಆ ಅಹಿಂಸೆಯೇ ದೇವರಿಗೊಂದು ಪುಷ್ಪ. ಆ ದಿನದಲ್ಲಿ ನಾನಿವತ್ತು ಯಾರಿಗೂ ಸಜ್ಜನರಿಗೆ ತೊಂದರೆ ಕೊಡುವುದಿಲ್ಲ ಸಂಕಲ್ಪ ಅವತ್ತು ಪೂರ್ತಿ ಆಯಿತು. ಆ ಪೂರ್ತಿಯಾದದ್ದೇ ದೇವರಿಗೆ ವಿಶೇಷವಾಗಿ ಒಂದು ಪುಷ್ಪ. ಇವತ್ತು ಸ್ವಾಮಿ ನನ್ನ ಇಂದ್ರಿಯಗಳು ಎಲ್ಲೆಲ್ಲಿ ಹೋಗಬಾರದು ಅಲ್ಲಿಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ನಿಗ್ರಹ ಮಾಡಿದ್ದು, ಹೋಗದಂತೆ ತಡೆದು ದೇವರ ಕಡೆಗೆ ಇಡುವ ಬರುವಂತೆ ಮಾಡಿದ್ದು ಇಂದ್ರಿಯ ನಿಗ್ರಹ. ಅದು ನಿನಗೊಂದು ಪುಷ್ಪವಯ್ಯ. ಸರ್ವಭೂತದಯ. ಎಲ್ಲ ನಮ್ಮ ಸುತ್ತಿರುವಂತಹ ಪ್ರಾಣಿಗಳು ಯಾರ್ಯಾರಿದ್ದಾರೆ ನಮ್ಮ ದಯೆಗೆ ಪಾತ್ರರಾದವರು ಅವರ ಮೇಲೆ ದಯೆ ತೋರುವುದು ಸರ್ವಭೂತ ದಯಾ ಅಂದ್ರು. ದಯಾ ಅಂದ್ರೆ ನಾವೇನೋ ಉದ್ಧಾರ ಮಾಡ್ತಾ ಇದ್ದೇವೆ ಅಂತ ಅರ್ಥ ಅಲ್ಲ. ಅಲ್ಲಿರುವ ಭಗವಂತ ನಮ್ಮ ಸೇವೆಯನ್ನ ತಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ವಿಶೇಷವಾಗಿ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಆದ್ದರಿಂದ ಅವರಲ್ಲಿರುವ ದೇವರ ಸೇವೆಗೆ ಅವಕಾಶ ಕೊಟ್ಟದ್ದರಿಂದ ಅವರಿಗೆ ಕೃತಜ್ಞತಾಪೂರ್ವಕ ನಾವು ಮಾಡುವ ಉಪಕಾರವೇ ಸರ್ವಭೂತ ದಯಾ. ಅಷ್ಟೇ ಹೊರತು ನಾವೇನೋ ಅವರನ್ನು ಉದ್ಧಾರ ಮಾಡಿಬಿಡ್ತಾ ಇದ್ದೀವಿ ಅಂತ ಮಾಡಬಾರದು. ನಂತರ ಕ್ಷಮ, ಸಹನಶಕ್ತಿ. ಎಷ್ಟು ಸಹನಶಕ್ತಿ ನಮ್ಮಲ್ಲಿ ಇರಬೇಕು ಅಂದ್ರೆ ಹೇಳ್ತಾರೆ, ತಾಳುವಿಗಂತ ಅನ್ಯ ತಪವೂ ಇಲ್ಲ, ರಾಜರಾಜರು ಹೇಳುವಂತಹ ಮಾತಿದು. ಅದರಿಂದ ಏನು ವಿಶೇಷವಾಗಿರತಕ್ಕಂಥ ಕ್ಷಮ, ಏನೇ ತೊಂದರೆಗಳು ಬರಲಿ ಭಗವಂತನ ಚಿಂತನ, ಆ ಭಗವಂತನ ಚಿಂತನ ನಮ್ಮಿಂದ ಬಿಟ್ಟು ಹೋಗಿರಬಾರದು, ಇದನ್ನೇ ಕ್ಷಮಾ ಅಂತ ಹೇಳ್ತಾರೆ. ಸಹನ ಶಕ್ತಿ. ನಂತರ ದೃಢ ಜ್ಞಾನ. ಸಹನಶಕ್ತಿ ಅಂದ್ರೆ ಅದು ದೇವರಿಗೆ ಅರ್ಪಣೆ ಮಾಡುವುದು ಅಂದರೆ, ಸ್ವಾಮಿ ಇವತ್ತು ನನ್ನಿಂದ ಏನೇನು ಕಷ್ಟಗಳು ಬಂದಾಗ, ತೊಂದರೆಗಳು, ನಾನಾ ರೀತಿಯಾದ ಮನುಷ್ಯರು ಮಾತಾಡಿದಾಗ, ಅವರವರದ್ದೆಲ್ಲ ನಾನು ಕೇಳಿದಾಗ ನನ್ನೊಳಗೆ ಏನು ಭಾವನೆಗಳು, ತರಂಗಗಳು ಹುಟ್ಟಿ ಬರುತ್ತೆ, ಅವುಗಳನ್ನೆಲ್ಲ ಸಹನ ಮಾಡಿಕೊಂಡು ಇರ್ತೇನಲ್ಲ, ಆ ಸ್ಥಿತಿಯೇ ನಿನಗೊಂದು ಪುಷ್ಪ, ಕ್ಷಮಾ ಎಂಬುದು ಪುಷ್ಪ. ದೃಢ ಜ್ಞಾನ. ಪಾಠ ಕೇಳಿದೆ, ಪ್ರವಚನ ಕೇಳಿದೆ, ಆ ಕೇಳುವಾಗ ಚೂರು ಚೂರು ಜ್ಞಾನ ನಿನ್ನಕ್ಕಿಂತ ಇವತ್ತು ಜಾಸ್ತಿ ಬಂತು, ಅಂತಹ ಕಾಲಕ್ಕೆ ಅದನ್ನು ಏನಂತಾರೆ, ಬಂದ ಜ್ಞಾನ, ಚೂರು ಜ್ಞಾನ, ನಿನ್ನೆ ಬಂದಕ್ಕಿಂತ ಇವತ್ತು ಜ್ಞಾನ ದೃಢ ಆಯಿತು, ಅದನ್ನ ದೃಢ ಜ್ಞಾನ ಅಂತಾರೆ. ಆ ಜ್ಞಾನವೇ ದೇವರಿಗೊಂದು ಪುಷ್ಪ ಅಂತ ಸಮರ್ಪಣೆ ಮಾಡಬೇಕಂತೆ. ನಂತರ ತಪಃ. ತಪಸ್ಸು ಅಂದರೆ ದೇವರ ಕುರಿತು ಆಲೋಚನೆ, ಆ ದೇವರ ಕುರಿತು ಸತತ ಆಲೋಚನೆ ಬರುವುದೇ ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ಆ ತಪಸ್ಸು ಅಂದರೆ ದೇವರ ಗುಣಗಳ ಚಿಂತನೆ, ದೇವರ ಗುಣಗಳ ಚಿಂತನೆ ನಮಗೆ ಸದಾ ಬರ್ತಾ ಇರಬೇಕು, ಅದನ್ನ ತಪಸ್ಸು ಅಂದ್ರು. ಈ ದಿವಸ ನಾನು ಮಾಡಿದ ವಿಶೇಷವಾಗಿರತಕ್ಕಂಥ ಏನು ಜ್ಞಾನ ಪಡೆದಿದ್ದೇನೆ, ಆ ಜ್ಞಾನ ಭಗವಂತನ ಪುಷ್ಪ ಅಂತ ಅರ್ಪಣೆ ಮಾಡಬೇಕು. ಪ್ರಾಯಶಃ ನನ್ನ ಪ್ರವಚನ ಬಹಳ ಜನಕ್ಕೆ ಕೇಳತಾ ಇಲ್ಲ ಅಂತ ಬರ್ತಾ ಇದೆ. ಒಂದು ಸಲ ಪೇಜ್ ಮತ್ತು ಇದು ಮಾಡಿ ನಾನು ಶುರು ಮಾಡುತ್ತೇನೆ. ಒಂದು ನಿಮಿಷ. ಈಗ ಸ್ವಲ್ಪ ವ್ಯೂವರ್ಸ್ ಬರ್ತಾ ಇಲ್ಲ, ಯಾವ್ದು ಬರ್ತಾ ಇಲ್ಲ, ಏನಾದ್ರು ಪ್ರಾಬ್ಲಮ್ ಮಾಡೋದಲ್ಲ, ವ್ಯೂವರ್ಸ್ ಬರ್ತಾ ಇಲ್ಲ, ಓಪನ್ ಮಾಡೋದಲ್ಲ, ಸ್ವಲ್ಪ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಂಗಿದೆ. ನಿಮಗೆ ಪ್ರಾಯಶಃ ಉಪನ್ಯಾಸ ಕೇಳ್ತಾ ಇಲ್ಲ ಅಂತ ಕೆಲವರು ಕಳಿಸ್ತಾ ಇದ್ದಾರೆ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಪ್ರವಚನ ಮುಗಿದ ಕೂಡಲೇ ಈ ಪ್ರವಚನ ಬೇರೆ ರೆಕಾರ್ಡ್ ಮಾಡಿ ಅದನ್ನ ನಾವು ಅಪ್ಲೋಡ್ ಮಾಡಿರುತ್ತೇವೆ, ಅದನ್ನ ಕೇಳಬಹುದು. ಇಲ್ಲಿ ದೃಢ ಜ್ಞಾನ ಅಂದರೆ ವಿಶೇಷವಾಗಿರತಕ್ಕಂಥ ಜ್ಞಾನ, ದಿನ ದಿನ ಏನು ಪಡೆಯುತ್ತೇವೆ ಅದನ್ನೊಂದು ಪುಷ್ಪ ಅಂತ ದೇವರಿಗೆ ಕೊಡಬೇಕು. ನಂತರ ತಪಸ್ಸು. ಆ ಜ್ಞಾನ ಪಡ್ಕೊಂಡ ಮೇಲೆ ದೇವರ ಕುರಿತಾದ ಆಲೋಚನೆಯನ್ನು ಬರುತ್ತಲ್ಲ, ಆ ಆಲೋಚನೆಯನ್ನ ಇಲ್ಲಿ ತಪಸ್ಸು ಅಂತ ಹೇಳ್ತಾ ಇದ್ದಾರೆ, ದೇವರ ಕುರಿತಾದ ಚಿಂತನೆ. ನಂತರ ಧ್ಯಾನ ಅಂದ್ರು ಆ ದೇವರ ಕುರಿತಾದ ಎಡಬಿಡದ ಚಿಂತನೆ, ಅದು ಒಂದು ನಿಮಿಷ ಆಗಿರಬಹುದು, ಹತ್ತು ನಿಮಿಷ ಆಗಿರಬಹುದು, ಅದನ್ನ ಧ್ಯಾನ ಅಂತ ಕರೀತಾ ಇದ್ದಾರೆ. ಆ ಧ್ಯಾನ ದೇವರಿಗೆ ಒಂದು ಪುಷ್ಪ ಅಂತ ಕೊಡಬೇಕು. ಇನ್ನು ಸತ್ಯ, ಸತ್ಯ ಅಂದರೆ ದೇವರಿಗೆ ಬ್ರಾಹ್ಮಣರಿಗೆ ಗೋವುಗಳಿಗೆ ಹಿತಕರವಾಗಿರತಕ್ಕಂತಹ ಮಾತು, ಅದನ್ನು ಸತ್ಯ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಸತ್ಯವನ್ನು ಮಾತಾಡುವುದು ಅಂದರೆ ಭಗವಂತನಿಗೆ ಯಾವುದು ಪ್ರೀತಿಯಾಗುತ್ತೋ ಅಂತ ಮಾತನ್ನ ಇವತ್ತೆಲ್ಲ ಮಾತಾಡಿದರೆ ಅದನ್ನು ಸತ್ಯ ಅಂದ್ರು, ಆ ಮಾತೆಲ್ಲ ನಿನಗರ್ಪಿತವಯ್ಯ ಅಂತ ದೇವರಿಗೆ ಪುಷ್ಪವಾಗಿ ಕೊಡಬೇಕು. ಈ ರೀತಿಯಲ್ಲಿ 8 ಭಾವ ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು ಅಂದರು. ನಂತರ ದೇವರಿಗೆ ಅನ್ನ ಕೊಡಬೇಕಲ್ವ ನೈವೇದ್ಯಕ್ಕೆ, ಅದಕ್ಕೆ ಹೇಳಿದ್ರು, ಅನಿರುದ್ಧ ಅಭಿಮನ್ಯಮಾನ ಜ್ಞಾನಜನ್ಯ ರತಿ ದಿವ್ಯಂ ಅನ್ನಂ. ಅನಿರುದ್ಧ ನಾಮಕ ದೇವತ ಅವರು ಅಭಿಮಾನಿಗಳಾಗಿ ನಿಂತು ನಮ್ಮಲ್ಲಿ ಜ್ಞಾನ ಬಂದಾಗ ಅದರಿಂದ ರತಿಯನ್ನ ಸಂತೋಷ ಕೊಡತಾರಂತೆ. ಇವತ್ತು ಪ್ರವಚನ ಕೇಳಿದವು, ಹಿಂದಕ್ಕಿಂತ ಇವತ್ತು ಒಂದು ವಿಚಾರ, ಒಳ್ಳೆ ವಿಚಾರ ಗೊತ್ತಾಯಿತು, ಆನಂದ ಆಯಿತು. ಪ್ರವಚನ ಕೇಳಿದ್ರೆ ಆನಂದ ಆಗ್ತಾ ಇದೆ ತಾನೆ. ಆದ್ದರಿಂದ ಅಂಥ ಆನಂದ ಆದಾಗ ಆ ಆನಂದವೇ ದೇವರಿಗೆ ಅನ್ನ ಅಂತ ಅರ್ಪಣೆ ಮಾಡಬೇಕು. ನಂತರ ಅಹಂಕಾರಿಕ ಪ್ರಾಣಾಭಿಮನ್ಯಮಾನ ಜ್ಞಾನಜನ್ಯ ರತಿಜನ್ಯ ವಿಷಯ ಅಲಂಬುದ್ಧಿ ರೂಪ ತೃಪ್ತಿ ಆಪ. ಅಹಂಕಾರಿಕ ಪ್ರಾಣದೇವರು ಏನ್ ಮಾಡುತ್ತಾರೆ, ಈ ಜ್ಞಾನ ಬಂದಾಗ ಜ್ಞಾನದಿಂದ ಆನಂದ ಹುಟ್ಟಿದರೆ ಆನಂದದಿಂದ ಸಾಕು, ಇನ್ನ ವಿಷಯ ಅಂದ್ರೆ ನಾನಾ ಪದಾರ್ಥಗಳ ಮೇಲೆ ಸೇವನ ಸಾಕು ಅನಿಸ್ಬಿಡುತ್ತೆ. ದೃಷ್ಟಾಂತ ಕೇಳಬೇಕಾದ್ರೆ ಪ್ರವಚನ ಕೇಳ್ತಾ ಇದ್ರು, ಆ ಟೈಮ್ಗೆ ಟಿವಿ ಸೀರಿಯಲ್ ಬರುತ್ತೆ, ಅದು ನೋಡ್ಬೇಕಾ ಇದು ನೋಡ್ಬೇಕಾ, ಪ್ರವಚನ ಕೇಳಲಿಕ್ಕೆ ಶುರು ಮಾಡಿದ್ವು, ಒಳ್ಳೆ ಆನಂದ ಆಗ್ತಾ ಇದೆ. ಅಷ್ಟರೊಳಗೆ ನೆನಪು ಮಾಡಿದ್ರು, ರೀ ನಿಮ್ಮ ಟಿವಿ ಸೀರಿಯಲ್ ಶುರುವಾಗುತ್ತೆ ಬರ್ತೀರಾ ಅಂತ ಕರೆದ್ರು. ನಾ ಬರಲ್ಲ, ಇವತ್ತು ಪ್ರವಚನ ಕೇಳ್ತೇನೆ ಅಂತ ಹೇಳಿದವಲ್ಲ. ಜ್ಞಾನ ಬಂತು, ಅದರಿಂದ ಆನಂದ ಬಂತು, ಅದರಿಂದ ತೃಪ್ತಿ, ಅದರೇನು ವಿಶೇಷವಾಗಿರತಕ್ಕಂಥ ಸಾಕು, ಆ ಟಿವಿ ಬೇಡ, ಇವತ್ತು ಚೂರು ಪ್ರವಚನ ಕೇಳಿಬಿಡುತ್ತೇನೆ ಅಂತ ಬಂತಲ್ಲ ಅದು ಸಾಕು. ದೇವರಿಗೆ ಒಂದು ವಿಶೇಷವಾಗಿರತಕ್ಕಂಥ ನೀರು ಅಂತ ಕೊಡಬೇಕಂತೆ. ನಂತರ ಮುಖ್ಯ ಪ್ರಾಣ ದೇವರು ನಮಗೆ ಸ್ವರೂಪ ಆವಿರ್ಭಾವ ಅಂದರೆ ಮೋಕ್ಷದಲ್ಲಿ ಆನಂದವನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲದೆ ನಿತ್ಯವೂ ನಾವು ಗಾಢ ಸುಷುಪ್ತಿಯಲ್ಲಿರುವಾಗ ಆ ಸುಷುಪ್ತಿಯಲ್ಲಿ ನಮಗೆ ಒಳ್ಳೆ ಸುಖವನ್ನು ಕೊಡುತ್ತಾರೆ. ಸ್ವರೂಪ ಆವಿರ್ಭಾವ, ಚೂರು ಸ್ವರೂಪ ಸುಖ ನಮಗೆ ಬರುತ್ತಂತೆ. ಅದನ್ನೇ ಸುವರ್ಣ ಪುಷ್ಪ ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ಒಟ್ಟಾರೆ ದೇವರಿಗೆ ನಮ್ಮ ಒಳಗೆ ಇರುವ ಪದಾರ್ಥಗಳು ತುಂಬಾ ಅರ್ಪಿಸಿದ್ದಾಯಿತು, ಅವ ಕೊಟ್ಟದ್ದೇ, ನೀ ಕೊಟ್ಟದ್ದು ನಿನಗರ್ಪಿತ ಅಂತ ಅರ್ಪಿಸಿದ್ದಾಯಿತು. ನಂತರ ದೇವರಲ್ಲಿ ಪ್ರಾರ್ಥನೆ ಚಿಂತನೆ, ಬಿಂಬರೂಪ ಹರಿಹಿ ನಿಪೂರ್ಣ ನಿರ್ದೋಷ, ಇವ ಪೂರ್ಣ ದೋಷರಹಿತವಾದ ಸ್ವರೂಪ, ಪೂರ್ಣ ಜ್ಞಾನ, ಪೂರ್ಣ ಆನಂದ, ಪೂರ್ಣನಾದವ ನಮ್ಮ ಸ್ವಾಮಿ ಎಂಬ ಚಿಂತನೆ. ನಂತರ ದೇವರಲ್ಲಿ ಪ್ರಾರ್ಥನೆ, ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲಕ್ಷಣ. ಹೇ ಕೃಷ್ಣ, ಕಮಲದಂತೆ ನಿನ್ನ ಕಣ್ಣು ಅಂದರೆ ಅಂಟಿಲ್ಲದ ಕಣ್ಣು ಸ್ವಾಮಿ, ನನಗೂ ನೀನು ಕೈಗೆ ಆಸರೆಯನ್ನು ಕೊಡಯ್ಯ. ನಂತರ ಭವ ಪಂಕಾರಣವೇ ಘೋರೆ ಮಜ್ಜತಃ ಮಮ ಶಾಶ್ವತಂ. ಭವ ಪಂಕಾರಣವೇ ಘೋರೆ ಮಜ್ಜತಃ ಮಮ ಶಾಶ್ವತಂ. ಈ ಸಂಸಾರವೆಂಬ ಸಮುದ್ರ ಅದು ಸಾಮಾನ್ಯದ್ದಲ್ಲ, ಕೆಸರಿನ ಸಮುದ್ರ. ಅಂಥ ಕೆಸರಿನ ಸಮುದ್ರದಲ್ಲಿ ಮುಳುಗುವಂತಹ ನನ್ನನ್ನ ಶಾಶ್ವತವಾಗಿ ಮುಳುಗಿ ಹೋಗ್ತಾ ಇದ್ದೇನೆ ಅಂತ ನನ್ನನ್ನು ರಕ್ಷಿಸಯ್ಯ. ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವ ಅಚ್ಯುತ ಅವ್ಯಯ. ಹೇ ಭಗವಂತ, ನನ್ನನ್ನು ಪೂರ್ಣ ರಕ್ಷಣೆ ಮಾಡಯ್ಯ. ನೀನು ಜಗನ್ನಾಥ, ಜಗತ್ತಿಗೆ ನಾಥ, ವಾಸುದೇವ, ಸರ್ವತ್ರ ಇರುವವ. ಅಚ್ಯುತ, ನನ್ನನ್ನು ಎಡಬಿಡದೇ ಇರುವವ. ಅಷ್ಟೇ ಅಲ್ಲ, ಅವ್ಯಯ, ನಾಶರಹಿತ. ಈ ಭಗವಂತನ ಚಿಂತನೆ ಮಾಡಬೇಕಂತೆ. ದೇವರನ್ನ ಜಗನ್ನಾಥ ಅಂತ ಪ್ರಾರ್ಥನೆ ಮಾಡಿದರೆ ನಮಗೂ ನಾಥ ಅವಸಿಗ್ತಾನೆ. ವಾಸುದೇವ ಅಂತ ಚಿಂತನೆ ಮಾಡಿದರೆ ಸರ್ವತ್ರ ಭಗವಂತ ಇದ್ದಾನೆ, ಆದರೆ ನಮಗ ನೆನಪಿಲ್ಲ. ಆದ್ದರಿಂದ ಎಲ್ಲಿ ಹೋದರೂ ಭಯ. ಅದಕ್ಕೆ ನಮ್ಮ ಭಯ ಹೋಗಬೇಕಾದರೆ ನಾವು ದೇವರನ್ನ ವಾಸುದೇವ ಅಂತ ಚಿಂತನೆ ಮಾಡಬೇಕು. ಅವಾಗ ಏನಾಗುತ್ತೆ, ದೇವರು ಎಲ್ಲಾ ಕಡೆ ಇದ್ದಾನೆ, ನನಗಾಗಿ ಕಾಯ್ತಾ ಇದ್ದಾನೆ ಎಂಬ ಎಚ್ಚರ ನಮಗೆ ಬಂದರೆ ನಮಗೆ ಭಯವೇ ಹೋಗಿಬಿಡುತ್ತೆ. ನಂತರ ದೇವರನ್ನ ಅಚ್ಯುತ ಅಚ್ಯುತ ನಾಶರಹಿತ ಅಷ್ಟೇ ಅಲ್ಲ, ನನ್ನನ್ನ ಎಡಬೆಡದವ ಅಂತ ಚಿಂತನೆ ಮಾಡಿದರೆ ನಮಗೂ ನಾಶವಿಲ್ಲದೆ ಆಗುತ್ತೆ. ನಾಶವಿಲ್ಲದ ಜ್ಞಾನ, ಅದ್ಭುತವಾದ ಭಗವಂತನ ಚಿಂತನ ಆನಂದ ಬರುತ್ತೆ. ಅಂತರ ಅವ್ಯಯ ಅಂದರು, ಅಂದರೆ ವ್ಯಯವಿಲ್ಲ ನಮಗೆ ಎಂದು. ನಾಶವಾಗದ ಪುಣ್ಯ, ನಾಶವಾಗದ ಆನಂದ, ಅದ್ಭುತ ಉಕ್ಕಿ ಹರಿಯುವ ಆನಂದ ಭಗವಂತನ ಚಿಂತನೆಯಿಂದ ಬರುತ್ತೆ. ಇನ್ನು ದೇವರಲ್ಲಿ ಮತ್ತು ಮಾಂ ಸಮುದ್ಧರ ಗೋವಿಂದ ದುಃಖ ಸಂಸಾರ ಸಾಗರಾತ್ ಇತಿ ಪ್ರಾರ್ಥನಂ. ಹೇ ಸ್ವಾಮಿ, ನನ್ನನ್ನ ಈ ದುಃಖ ಸಂಸಾರ ಸಾಗರದಿಂದ ಕಾಯಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಆದರೆ ನಾವು ಹೀಗ ಪ್ರಾರ್ಥನೆ ಮಾಡಿದಾಗ ದೇವ ನಕ್ಕು ಬಿಡುತ್ತಾನೆ, ಸಂಸಾರ ನಿನಗೆ ದುಃಖವೇ ಆಗಲಿಲ್ಲ, ಚೆನ್ನಾಗಿದ್ದೀಯ, ದುಃಖ ಎಲ್ಲಿ ಬಂತು, ಸಾಕು ಈ ಸಂಸಾರ ಅಂತ ಎಲ್ಲಿ ಬಂತು ಅಂದರೆ ಅಲ್ಲಿ ಹೇಳಿಕೊಡುತ್ತಾರೆ. ಈ ಸಂಸಾರದ ಲಕ್ಷಣವೇ ಅಷ್ಟು, ಅದು ನಮಗೆ ತೊಂದರೆ ಕೊಡತಾ ಇದ್ರೂ ಕೂಡ ನಮ್ಮ ಬುದ್ಧಿಯಲ್ಲಿ ಸಂಸಾರ ಚೆನ್ನಾಗಿದೆ ಚೆನ್ನಾಗಿದೆ ಎಂಬ ಬುದ್ಧಿಯನ್ನೇ ಹುಟ್ಟಿಸುತ್ತೆ, ಅದೇ ಸಂಸಾರದ ಲಕ್ಷಣ. ಆದ್ದರಿಂದ ಇಂಥ ಸಂಸಾರದಿಂದ ನಮ್ಮನ್ನು ಬಿಡುಗಡೆ ಮಾಡಯ್ಯ. ಈ ಸಂಸಾರ ಎಂಥದ್ದು ಅಂದರೆ ಅದಕ್ಕೆ ವಿಜಯದಾಸರು ಹೇಳುತ್ತಾರೆ, ಹಂದಿಗೆ ಗೊಜ್ಜಲು ಸವಿಯಾಗಿರುವಂತೆ ಎನಗಿದು ಸವಿಯಾಗಿರುವುದು ಕಾಣು. ಹಂದಿ ಗೊಜ್ಜಲಲ್ಲಿ ಉರುಳಾಡತಾ ಇರುತ್ತೆ, ಅದಕ್ಕೆ ನಮಗೆ ಭೀಕರ ವಾಸನೆ ಬರ್ತಾ ಇರುತ್ತೆ, ಅದೇನೋ ಅದರಲ್ಲೇ ಉರುಳಾಡುತ್ತೆ, ಅದನ್ನೇ ಕುಡಿತಾ ಇರುತ್ತೆ. ನಾವು ಹೋಗಿ ಒಂದು ವೇಳೆ ಅದರ ಭಾಷೆಯಲ್ಲಿ ಕೇಳಿದರೆ, ಅಯ್ಯೋ ಇಂಥ ಹೊಲಸಿನಲ್ಲಿ ಯಾಕೆ ಉರುಳಾಡ್ತಾ ಇದೆಯಾ ಅಂದ್ರೆ, ನಿಮಗೇನು ಗೊತ್ತಿದ್ದರೆ ರುಚಿ ಚೆನ್ನಾಗಿದೆ ನೀವು ಬನ್ನಿ ಅಂತ ಕೇಳುತ್ತೆ. ಆ ರೀತಿಯಲ್ಲಿ ನಾವು ಕೂಡ ನಮ್ಮನ್ನು ನೋಡುವ ದೇವತೆಗಳಿಗೆ ನಾವು ಆ ತರ ಕಾಣ್ತಾ ಇದ್ದೀವಿ, ಗೊಜ್ಜಲಲ್ಲಿ ಉರುಳಾಡುವ ಹಂದಿಗಳಂತೆ. ಆದರೆ ನಮಗೇನೋ ಇದು ಹಾಗೆ ಕಾಣ್ತಾ ಇಲ್ಲ, ಗೊಜ್ಜಲ ತರ ಕಾಣ್ತಾ ಇಲ್ಲ, ಒಳ್ಳೆ ಅಮೃತದ ಕಾಣ್ತಾ ಇದೆ. ತಾನು ಗೊಜ್ಜಲಾಗಿದ್ರೂ ಕೂಡ ಅಮೃತದ ತರ ಕಾಣುವುದೇ ಈ ಸಂಸಾರದ ದೊಡ್ಡ ಲಕ್ಷಣ. ಆದ್ದರಿಂದ ಈ ಸಂಸಾರ ದುಃಖ ಸಂಸಾರ ಸಾಗರ ಅಂದರೆ ತನ್ನ ದುಃಖ ಕೊಡುವ ಸ್ವಭಾವವನ್ನೂ ತೋರದೆ ನಮಗೆ ಸುಖ ಕೊಡುತ್ತೆ ಎಂಬ ಬುದ್ಧಿ ಕೊಟ್ಟು ದೇವರಿಂದ ದೂರ ಮಾಡುತ್ತಲ್ಲ, ಇದರಿಂದ ನನ್ನ ದೂರ ಮಾಡಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ, ಏವಂ ಭಾವಯತಃ ಭಕ್ತಸ್ಯ ಭಗವಾನ್ ಅನಾಯಾಸೇನೈವ ಸಂಪೂಜಿತೋ ಭವತಿ. ಈ ರೀತಿಯಲ್ಲಿ ಚಿಂತನೆ ಮಾಡತಕ್ಕಂತಹ ಭಕ್ತರಿಗೆ ಭಗವಂತ ಅನಾಯಾಸವಾಗಿ ಪೂಜಿತನಾಗ್ತಾನೆ, ಸಂಪೂಜಿತನಾಗ್ತಾನಂತೆ. ನಾವು ಹೊರಗೆ ಮಾಡುವ ಪೂಜೆ ಅಲ್ಲ, ಒಳಗೆ ಅದ್ಭುತವಾದಂತಹ ಈ ಪೂಜೆಯನ್ನು ಮಾಡಿದರೆ ಭಗವಂತ ದೇವತೆಗಳು ನಮಗೆ ಪೂರ್ಣ ಅನುಗ್ರಹ ಮಾಡಿ ನಮಗೆ ಕರುಣಿಸಿಬಿಡುತ್ತಾರೆ ಎಂಬ ಈ ವಿಶೇಷವಾಗಿರತಕ್ಕಂತಹ ಸುಲಭ ಪೂಜಾ ಪ್ರಕರಣವನ್ನ ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ಇಲ್ಲಿಗೆ ಸುಲಭ ಪೂಜಾ ಪ್ರಕರಣವನ್ನು ಪೂರ್ಣಗೊಳಿಸಿ ಮುಂದೆ ಇನ್ನೊಂದು ಪ್ರಕರಣವನ್ನು ಶುರು ಮಾಡುತ್ತಾ ಇದ್ದಾರೆ. ಅದರ ಹೆಸರು ಗುರು ಪ್ರಸಾದ ಲಾಭ ಪ್ರಕರಣ. ಏನದು ಅಂದರೆ, ಗುರು ಅಂದರೆ ಒಂದರ್ಥ ದೊಡ್ಡದು ಅಂತ, ಗುರು ಅಂದರೆ ಗುರುಗಳು. ಇಲ್ಲಿ ಈ ಪ್ರಕರಣವನ್ನು ಚಿಂತನೆ ಮಾಡಿದರೆ ಗುರುಗಳಾದಂಥವರ ದೊಡ್ಡ ಗುರುಗಳ ಪ್ರಸಾದ ಲಾಭ ಬರುತ್ತೆ. ಎಷ್ಟು ಬರುತ್ತೆ? ಗುರು ದೊಡ್ಡದು ವಿಶೇಷವಾದ ಪ್ರಸಾದ ಲಾಭ ಬರುತ್ತೆ. ಈ ಪ್ರಕರಣವನ್ನು ಚಿಂತನೆ ಮಾಡಿದರೆ ಅವರಿಗೆ ಸಿಗದೇ ಇರುವ ಫಲವೇ ಇಲ್ಲ ಅಂತ ಹೇಳ್ತಾರೆ. ಇದು ಚಿಂತನೆ, ನಾವು ಉಪಾಸನೆ ಮಾಡುತ್ತಾ ಇಲ್ಲ, ಚಿಂತನೆ. ಇದು ಮಧುವಿದ್ಯಾ ಅಂತ ಕರೀತಾರೆ ಉಪನಿಷತ್ತಿನಲ್ಲಿ, ಮಧುವಿದ್ಯಾ ಉಪಾಸನ ಅಂತ. ಉಪಾಸನ ಮಾಡಲಿಕ್ಕೆ ನಮಗೆ ಅಧಿಕಾರವೇ ಇಲ್ಲ, ಯಾಕೆ ಮಾಡಲಿಕ್ಕೂ ಬರಲ್ಲ. ಉಪಾಸನ ಅಂದ್ರೆ ಅಲ್ಲಲ್ಲಿರುವ ಭಗವದ್ ರೂಪವನ್ನು ಹತ್ತಿರವೆಂದು ನೋಡತಾ ಚಿಂತನೆ ಮಾಡತಕ್ಕಂಥದ್ದೇನಿದೆ ಅದು ನಮಗಾಗಲ್ಲ. ಬರೀ ಸ್ಮರಣೆ ಮಾತ್ರ ನಾವು ಮಾಡುವುದು, ಅದನ್ನ ಚಿಂತನೆ ಮಾತ್ರ ಮಾಡುತ್ತೇವಲ್ಲ, ಆ ಚಿಂತನೆ ಬಿಟ್ಟು ಬಿಟ್ಟು ಆ ಸ್ಮರಣೆ ಮಾಡ್ತೇವಲ್ಲ ಅದಕ್ಕೆ ಅಧಿಕಾರವಿದೆ. ಅದನ್ನು ಆಚಾರ್ಯ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂತಹ ಚಿಂತನೆಯನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ಚಿಂತನೆ ಏನು ಬರುತ್ತೆ, ಏನಿದೆ ಅಂದರೆ, ಜೇನು ಗೂಡಲ್ಲಿರುತ್ತೆ, ಜೇನು ಹುಳಗಳೆಲ್ಲ ಸೇರಿಕೊಂಡು ಪುಷ್ಪಗಳಿಗೆ ಹೋಗಿ ಪುಷ್ಪಗಳಿಂದ ಮಕರಂದವನ್ನ ತರುತ್ತವೆ. ಜೇನನ್ನ ತರಲ್ಲ, ಅದು ತರುವುದೇ ಮಕರಂದ. ಆ ಮಕರಂದವನ್ನ ತಂದು ಜೇನಿನ ಗೂಡಿನಲ್ಲಿಡುವಾಗ ಆ ಜೇನಿನ ಗೂಡಿನಲ್ಲಿರುವ ಆ ಮಕರಂದ ಸೂರ್ಯನ ರಶ್ಮಿಯ ಬಿಸಿಗೆ ಪಕ್ವ ಆಗಿ ಅದು ಜೇನಾಗುತ್ತೆ, ಮಕರಂದ ಜೇನಾಗುತ್ತೆ. ಇದನ್ನ ಚೆನ್ನಾಗಿ ವಿವರಣೆ ಮಾಡ್ತಾ ಬರ್ತಾರೆ. ಆ ವಿವರಣೆಗಳನ್ನ ಎಲ್ಲವನ್ನು ನಾಳೆ ನೋಡೋಣ. ಇವತ್ತು ಪ್ರವಚನ ಚೂರು ತೊಂದರೆಗಳಿದ್ದರಿಂದ, ಆ ಪ್ರಸಾರದಲ್ಲಿ ಚೂರು ತೊಂದರೆಗಳಿದ್ದರಿಂದ ಮಧ್ಯೆ ಮಧ್ಯೆ ಕತ್ತರಿಸಿದಂತೆ ಬಂದಿರಬಹುದು. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾವು ಬೇರೆ ರೆಕಾರ್ಡ್ ಮಾಡಿ ಅದನ್ನು ಈಗ ಅಪ್ಲೋಡ್ ಮಾಡುತ್ತೇವೆ. ಅಪ್ಲೋಡ್ ಮಾಡಿದ್ದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಕೇಳಬಹುದು. ಅಷ್ಟೇ ಅಲ್ಲದೆ ನಾಳೆ ಮತ್ತು ಸುಲಭ ಪೂಜಾ ಪ್ರಕರಣ ಮತ್ತು ನಾನು ಅದನ್ನ ವಿವರಣೆ ಮಾಡಿ ಚೆನ್ನಾಗಿ ತಿಳಿಸಿಕೊಡುತ್ತೇನೆ. ಏನು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಬಡಿಸುವವರು ನಮ್ಮವರಾದಾಗ ಎಲ್ಲಿ ಕೂತರೆ ಏನು ಊಟಕ್ಕೆ ಅಂತ. ಹಾಗೆ ಈ ಗುರುಗಳ ಒಂದು ಪ್ರಕರಣಗಳನ್ನ ತಿಳಿಸಿಕೊಳ್ಳಲಿಕ್ಕೆ ನಾನು ಸಿದ್ಧ. ನಿಮಗೆ ತೊಂದರೆ ಬಂತು ಕೇಳುವುದರಲ್ಲಿ ಯಾವ ಚಿಂತೆಯೂ ಮಾಡಬೇಕಾಗಿಲ್ಲ. ವಿಶೇಷವಾಗಿ ಪುನಃ ನಾನು ಮತ್ತೂ ವಿಶೇಷವಾಗಿ ತಿಳಿಸಿಕೊಡುತ್ತೇನೆ. ನಂತರ ಗುರುಪ್ರಸಾದ ಲಾಭ ಪ್ರಕರಣಕ್ಕೆ ಹೋಗೋಣ. ನಾಳೆ ಮತ್ತು ಸೇರೋಣ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ಅಸ್ತು.